ಕ್ರಿಸ್ತನು ಯಾಕೆ ಸಾಯಬೇಕಾಯಿತು?
Sin separates man from God, and this is the problem that needs to be dealt with first before man can come back into fellowship with God.
ಪಾಪವು ಮನುಷ್ಯನನ್ನ ದೇವರಿಂದ ಬೇರ್ಪಡಿಸುತ್ತದೆ. ಮನುಷ್ಯನು ದೇವರೊಟ್ಟಿಗಿನ ಅನ್ಯೂನತೆಗೆ ಬರುವುದಕ್ಕೆ ಮೊದಲು ಈ ಸಮಸ್ಯೆಯೊಟ್ಟಿಗೆ ವ್ಯವಹರಿಸಬೇಕು.
God is a holy God.
ದೇವರು ಪವಿತ್ರನಾದಂಥವನು.
He is a loving father.
ಆತನು ಪ್ರೀತಿಸುವಂತ ತಂದೆಯು.
He is a God full of goodness and love.
ಆತನು ಒಳ್ಳೆತನದಿಂದ ತುಂಬಿದವನು ಮತ್ತು ಪ್ರೀತಿ ಭರಿತನು.
But however loving he may be, he cannot overlook our rebellion and our sin.
ಆತನ ಪ್ರೀತಿ ಹೇಗೆ ಇದ್ದರೂ ಸಹ ನಮ್ಮ ತಿರುಗಿ ಬೀಳುವಿಕೆಯನ್ನ ಮತ್ತು ನಮ್ಮ ಪಾಪವನ್ನ ಆತನು ಕಡೆಗಣನೆ ಮಾಡೋದಿಲ್ಲ.
Because he is holy as well.
ಯಾಕೆಂದರೆ ಆತನು ಪವಿತ್ರನಾಗಿರುವುದರಿಂದ.
Now it's this balance between the holiness and the love of God that many people do not seem to have understood.
ದೇವರ ಪ್ರೀತಿಯು ಮತ್ತು ಆತನ ಪವಿತ್ರತೆಯು ಸಮತೋಲನದಿಂದ ಕೂಡಿದ್ದು ಅದನ್ನು ಅನೇಕರು ಅರ್ಥ ಮಾಡಿಕೊಂಡಿಲ್ಲ.
Many people's idea is this.
ಅನೇಕರ ಯೋಚನೆ ಇದಾಗಿದೆ.
That if they just go to God and say, well, God, I'm sorry for what I have done, he will forgive them.
ಅವರು ದೇವರ ಬಳಿಗೆ ಹೋಗಿ ತಾವು ಮಾಡಿರುವಂತದ್ದಕ್ಕೆ ಕ್ಷಮೆಯನ್ನ ಕೇಳಿದರೆ ದೇವರು ಕ್ಷಮಿಸುತ್ತಾನೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ.
But on what basis can he forgive them?
ಆದರೆ ಆತನು ಯಾವ ಆಧಾರದ ಮೇಲೆ ನಿಮ್ಮನ್ನು ಕ್ಷಮಿಸಬೇಕು?
If you were to commit a crime against the laws of the land,
ನೀವು ಕಾನೂನಿನ ವಿರುದ್ಧವಾಗಿ ಅಪರಾಧವನ್ನ ಮಾಡಿದ್ದರೆ,
and you were taken to court by the police,
ಆಗ ಪೊಲೀಸರು ನಿಮ್ಮನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ.
And if in the seat of the judge, the one sitting there was your own earthly father, who loved you intensely.
ಆ ನ್ಯಾಯಾಧೀಶರ ಸ್ಥಾನದಲ್ಲಿ ನಿಮ್ಮನ್ನು ಅತಿಯಾಗಿ ಪ್ರೀತಿಸುವಂತ ಇಹಲೋಕದ ತಂದೆ ಕೂತಿರ್ತಾರೆ.
Could he say, well, I love you, my son. I declare you to be free.
ಅವರು ಈಗ ಹೇಳಬಹುದಾ, ಮಗನೇ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ನಿನ್ನನ್ನು ಹಾಗೆ ಬಿಟ್ಬಿಡ್ತೀನಿ ಅಂತ?
He may love you intensely, but he's sitting there as a judge, and it would be unjust for him to let you go.
ಅವರು ನಿಮ್ಮನ್ನು ಅಪರಿಮಿತವಾಗಿ ಪ್ರೀತಿಸಬಹುದು, ಆದರೆ ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮನ್ನ ಹಾಗೆ ಬಿಡುವಂತದ್ದು ಅನೀತಿಯಾಗಿದೆ.
Now if a human being can be so just and fair and righteous,
ಮಾನವರಾದಂತ ನಾವು ಅಷ್ಟು ನ್ಯಾಯಯುತವಾಗಿ ನೀತಿ ಉಳ್ಳವರಾಗಿ ಯಥಾರ್ಥರಾಗಿ ಇರುವುದಾದರೆ,
can you imagine how much more just and righteous God is?
ಹಾಗಾದ್ರೆ ಕಲ್ಪಿಸಿಕೊಳ್ಳುತ್ತೀರಾ ದೇವರು ಇನ್ನು ಎಷ್ಟೋ ನ್ಯಾಯಯುತವಾಗಿ ನೀತಿ ಉಳ್ಳವನಾಗಿ ಇರಬಹುದು ಅಂತ?
But what can that father do for you?
ಆದರೆ ಆ ತಂದೆ ನಿಮಗೆ ಏನ್ ಮಾಡಬಹುದು?
He can punish you the full penalty of the law.
ಅವರು ಕಾನೂನಿನ ಪ್ರಕಾರ ಇರುವಂತ ಸಂಪೂರ್ಣವಾದ ದಂಡನೆಯನ್ನ ನಿಮಗೆ ವಿಧಿಸುತ್ತಾರೆ.
Let us say it's 100,000 rupees fine that he imposes upon you as a judge.
ಅವರು ನ್ಯಾಯಾಧೀಶರಾಗಿ ಇದ್ದುಕೊಂಡು 100,000 ರೂಗಳ ದಂಡ ಇದ್ರೆ ಆ ಸಂಪೂರ್ಣ ದಂಡವನ್ನ ನಿಮಗೆ ವಿಧಿಸುತ್ತಾರೆ.
And then he can step down from his judge's chair, take off his robes and come to you as your father.
ನಂತರ ಅವರು ತಮ್ಮ ನ್ಯಾಯಾಧೀಶರ ಸ್ಥಾನದಿಂದ ಕೆಳಗಿಳಿದು ಬಂದು ನಿಲುವಂಗಿಯನ್ನು ತೆಗೆದಿಟ್ಟು ನಿಮ್ಮ ಬಳಿಗೆ ತಂದೆಯಾಗಿ ಬರ್ತಾರೆ.
And write out a check from his own hard earned money for that 100,000 rupees and give it to you to pay the fine.
ತಾವು ಕಷ್ಟಪಟ್ಟು ಕೂಡಿಟ್ಟಂತಹ 100,000 ರೂಗಳ ಚೆಕ್ ಅನ್ನು ನಿಮ್ಮ ಕೈಗೆ ಇಡ್ತಾರೆ ಆ ದಂಡವನ್ನ ತೀರಿಸುವ ಸಲುವಾಗಿ.
Then there would be no injustice.
ಆಗ ಅದು ಅನೀತಿಯಾಗುವುದಿಲ್ಲ.
Because he has punished you with the full penalty of the law.
ಯಾಕೆಂದರೆ ಕಾನೂನಿನ ಪ್ರಕಾರ ಪೂರ್ತಿ ದಂಡನೆಯನ್ನು ನಿಮಗೆ ವಿಧಿಸುತ್ತಾರೆ.
And then paid that punishment himself.
ನಂತರ ತಾವೇ ಆ ದಂಡನೆಯನ್ನ ತೆಗೆದುಕೊಳ್ಳುತ್ತಾರೆ.
This is the only way in which God can forgive our sin.
ದೇವರು ನಮ್ಮನ್ನು ಕ್ಷಮಿಸಲ್ಪಡುವುದಕ್ಕಾಗಿ ಇದೊಂದೇ ಮಾರ್ಗವಾಗಿದೆ.
It's not by our feeling sorry for our sins alone.
Nama papakke kevala kshamapane koruvantaddu matra alla.
It is by God having provided a way in his justice for the price of for our sins being paid.
Devaru tanna neetiyalli margavanna erpadisiddane aa dandaneyanna teerisalu papada saluvagi.
This is the whole message of the Bible.
Idu satyavedada purna sandeshavagide.
This is what Jesus Christ did.
Idanna Yesu Kristanu madiddu.
God came down to earth in the person of Jesus Christ.
Devaru Yesu Swamiya roopadalli shariradariyagi bandanu.
And paid that price.
Aa beleyanna tettidanu.
He punished us with the full penalty of the law. The punishment for sin is death.
ಅವರು ಕಾನೂನಿನ ಪ್ರಕಾರ ಪೂರ್ಣ ದಂಡನೆಯನ್ನು ವಿಧಿಸಿದರು. ಆ ಪಾಪದ ದಂಡನೆ ಏನಪ್ಪಾ ಅಂದ್ರೆ ಮರಣವಾಗಿದೆ.
ಯು ಅಂಡ್ ಐ ನೀಡ್ ಟು ಗೆಟ್ ದಟ್ ಡೆತ್. whether our sins are many or few.
ನಾವು ಆ ಸಾಲದಿಂದ ಹೊರಗೆ ಬರಬೇಕಾಗಿದೆ ನಮ್ಮ ಪಾಪಗಳು ಸ್ವಲ್ಪವಾಗಿದ್ದರೂ ಅಥವಾ ಹೆಚ್ಚಾಗಿದ್ದರೂ ಸಹ.
A man who commits one murder is hanged and a man who commits 1,000 murders is also hanged.
ಒಬ್ಬ ವ್ಯಕ್ತಿ ಒಂದು ಕೊಲೆಯನ್ನು ಮಾಡಿದ್ರು ಮತ್ತೊಬ್ಬ ವ್ಯಕ್ತಿ 1,000 ಕೊಲೆಯನ್ನು ಮಾಡಿದ್ರು ಇಬ್ಬರೂ ಸಹ ಗಲ್ಲಿಗೇರಲ್ಪಡಬೇಕು.
The number of sins doesn't make a difference.
ಪಾಪಗಳ ಸಂಖ್ಯೆ ನಮ್ಮನ್ನು ವ್ಯತ್ಯಾಸವುಳ್ಳವರನ್ನಾಗಿ ಮಾಡೋದಿಲ್ಲ.
If we are guilty, we deserve death. Whether our sins be one or many.
ನಾವು ಅಪರಾಧಿಗಳಾಗಿದ್ರೆ ಮರಣಕ್ಕೆ ಪಾತ್ರರಾಗಿದ್ದೇವೆ ನಮ್ಮ ಪಾಪಗಳು ಒಂದಾಗಿದ್ದರೂ ಸಹ ಅಥವಾ ಹೆಚ್ಚಾಗಿದ್ದರೂ ಸಹ.
But God in his love made this way by which our sins can be forgiven.
ದೇವರು ತನ್ನ ಪ್ರೀತಿಯಲ್ಲಿ ಈ ಮಾರ್ಗವನ್ನು ಏರ್ಪಡಿಸಿದ್ದಾನೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ.
Jesus Christ came to earth and took our punishment when he died upon the cross. God had to become a man just like us.
ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತಾನೇ ತೆಗೆದುಕೊಂಡು ಶಿಲುಬೆಗೇರಲ್ಪಟ್ಟನು. ದೇವರು ನಮ್ಮ ಹಾಗೆ ಮಾನವನಾಗಬೇಕಾಗಿ ಬಂತು ನಮ್ಮ ಪಾಪಗಳನ್ನು ಕ್ಷಮಿಸುವ ಸಲುವಾಗಿ.
He had to live through the temptations and struggles that we face as human beings.
ನಾವು ಎದುರಿಸುವಂತಹ ಸಂಕಟಗಳನ್ನು ಮತ್ತು ಶೋಧನೆಗಳನ್ನು ಆತನು ಸಹ ಎದುರಿಸಬೇಕಾಗಿ ಬಂತು.
And he died as a sacrifice in our stead.
ನಮ್ಮ ಪರವಾಗಿ ಆತನು ಮರಣ ಹೊಂದಿ ತ್ಯಾಗವನ್ನು ಮಾಡಿದನು.
Taking the punishment of our sins upon himself.
ನಮ್ಮ ಪಾಪದ ದಂಡನೆಯನ್ನು ಆತನೇ ತೆಗೆದುಕೊಂಡನು.
Now remember this, the punishment for sin is not physical suffering or sickness or poverty or coming back into the world at a lower social scale or any such thing. The punishment for sin is eternal death.
ಪಾಪದ ದಂಡನೆಯು ಶಾರೀರಿಕವಾಗಿ ಬಾಧೆ ಪಡುವಂತದ್ದು ಅನಾರೋಗ್ಯ ಬಡತನ ಅಥವಾ ಸಮಾಜದಲ್ಲಿ ಕೆಳಮಟ್ಟಕ್ಕೆ ಇಳಿಯುವಂತದ್ದು ಅಲ್ಲ. ಪಾಪದ ದಂಡನೆ ಮರಣವಾಗಿದೆ.
ಇಟ್ ಮೀನ್ಸ್ ಬೀಂಗ್ ಸೆಪರೇಟೆಡ್ ಫ್ರಮ್ ಗಾಡ್ ಫಾರ್ ಎವರ್.
ಅದರ ಅರ್ಥ ದೇವರಿಂದ ಶಾಶ್ವತವಾಗಿ ಬೇರ್ಪಡುವುದು.
ಅಂಡ್ ಅವರ್ ಸಿನ್ ಇಸ್ ಲೈಕ್ ಎ ಡೆಟ್ ದಟ್ ವಿ ಓ ಟು ಗಾಡ್.
ನಮ್ಮ ಪಾಪವು ಸಾಲದ ರೀತಿಯಲ್ಲಿದ್ದು ಅದನ್ನು ನಾವು ದೇವರಿಗೆ ತೀರಿಸಬೇಕಾಗಿದೆ.
ಅಂಡ್ ಜೀಸಸ್ ಕ್ರೈಸ್ಟ್ ವೆನ್ ಹಿ ಡೈಡ್ ಪೇಡ್ ದಟ್ ಡೆಟ್ ಫಾರ್ ಅಸ್.
ಯೇಸು ಕ್ರಿಸ್ತನು ಶಿಲುಬೆಗೇರಿ ಸತ್ತಾಗ ನಮ್ಮ ಪಾಪಗಳು ತೀರಿಸಲ್ಪಟ್ಟಿವೆ.
ಅವರ್ ಗುಡ್ ವರ್ಕ್ಸ್ ದ ಬೈಬಲ್ ಸೇಸ್ ಆರ್ ಲೈಕ್ ಫಿಲ್ತಿ ರಾಗ್ಸ್ in God's sight.
ನಾವು ಮಾಡುವಂತ ಒಳ್ಳೆ ಕೆಲಸಗಳು ದೇವರ ಕಣ್ಣಿಗೆ ಹೊಲಸಾಗಿವೆ.
We think of certain works as good works and certain works as bad works.
ನಾವು ಅನ್ಕೊಳ್ತೀವಿ ಕೆಲವೊಂದು ಒಳ್ಳೆ ಕಾರ್ಯಗಳು ಕೆಲವೊಂದು ಕೆಟ್ಟ ಕಾರ್ಯಗಳು ಎಂಬುದಾಗಿ.
But that's because we compare ourselves with other people who are more evil than us.
ಅದು ಯಾಕೆಂದ್ರೆ ನಮಗಿಂತ ಕೆಟ್ಟವರು ಯಾರಿರ್ತಾರಲ್ಲ ಅವರಿಗೆ ನಾವು ಹೊಲಿಸ್ಕೊಳ್ಳೋದ್ರಿಂದ.
To take an illustration from a classroom.
ಒಂದು ಶಾಲೆಯಿಂದ ನಾವು ಒಂದು ಉದಾಹರಣೆ ತೆಗೆಯೋದಾದ್ರೆ.
A student who got 25% in mathematics may consider himself a very bright student compared to the other student who got 5%.
ಗಣಿತ ಶಾಸ್ತ್ರದಲ್ಲಿ 25 ಅಂಕ ತೆಗೆದುಕೊಂಡಿರುವಂತಹ ಒಬ್ಬ ವಿದ್ಯಾರ್ಥಿಯು 5 ಅಂಕ ತೆಗೆದುಕೊಂಡಂತಹ ವಿದ್ಯಾರ್ಥಿಯೊಟ್ಟಿಗೆ ಹೋಲಿಸಿಕೊಂಡು ತಾನೇ ಬುದ್ಧಿವಂತನು ಎಂದು ಪರಿಗಣಿಸಿಕೊಂಡ ಹಾಗೆ.
And that may be true.
ಅದು ಸತ್ಯನೂ ಕೂಡ.
But he's failed. Just like the other student has failed as well.
ಬೇರೆ ವಿದ್ಯಾರ್ಥಿಗಳು ಅನುತ್ತೀರ್ಣರಾದಂತೆ ಅವನು ಸಹ ಅನುತ್ತೀರ್ಣನಾಗಿದ್ದಾನೆ.
And they both have to sit in the same class the next year.
ಅವರು ಮುಂದಿನ ವರ್ಷವೂ ಸಹ ಅದೇ ತರಗತಿಯಲ್ಲಿ ಕೂಡಬೇಕಾಗುತ್ತೆ.
Even though one got 20 marks more than the other.
ಮತ್ತೊಬ್ಬನಿಗಿನ್ನ ಇನ್ನೊಬ್ಬ 20 ಅಂಕ ಹೆಚ್ಚು ತೆಗೆದಿದ್ರು ಅಷ್ಟೇ.
So when we say we're good or somebody is good, it's a relative term. Compared to somebody else, he's good.
ನಾವು ಒಳ್ಳೆಯವರು ಅಥವಾ ಮತ್ತೊಬ್ಬರು ಒಳ್ಳೆಯವರು ಅಂತ ಹೇಳುವುದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದ್ರೆ ಮತ್ತೊಬ್ಬರೊಟ್ಟಿಗೆ ಹೋಲಿಸ್ಕೊಳ್ಳೋದಕ್ಕೆ ಸಂಬಂಧಪಡುತ್ತೆ.
He got 20%, the other person got 10%.
ಒಬ್ಬ 20 ಅಂಕ ತೆಗೆದುಕೊಂಡಿರ್ತಾನೆ ಇನ್ನೊಬ್ಬ 10 ಅಂಕ ತೆಗೆದುಕೊಂಡಿರ್ತಾನೆ.
But compared to Almighty God's standard of 100%, everybody has come short.
ಸರ್ವಶಕ್ತನಾದ ದೇವರ ಗುಣಮಟ್ಟಕ್ಕೆ ಹೋಲಿಸೋದಾದ್ರೆ ಆತನ ಗುಣಮಟ್ಟವು ಶೇಕಡ 100ರಷ್ಟಿದ್ದು ನಾವೆಲ್ಲರೂ ಕಡಿಮೆ ಗುಣಮಟ್ಟವನ್ನು ಹೊಂದಿದ್ದೇವೆ.
And that's why the Bible says even the so-called good things that you've done, the good deeds, are not valuable in God's eyes. They are like filthy rags in God's eyes. They cannot make you acceptable before him.
ಅದಕ್ಕೆ ಸತ್ಯವೇದೆ ಹೇಳೋದು ನಾವು ಮಾಡುವಂತ ಪ್ರತಿಯೊಂದು ಶ್ರೇಷ್ಠ ಕಾರ್ಯಗಳು ಆತನ ಕಣ್ಣಿಗೆ ಅಮೂಲ್ಯವಾಗಿ ಕಾಣೋದಿಲ್ಲ. ಆತನ ಕಣ್ಣಿಗೆ ಹೊಲಸಾಗಿ ಕಾಣ್ತವೆ ಮತ್ತು ಅವು ದೇವರಿಗೆ ಸ್ವೀಕೃತ ಆಗೋದಿಲ್ಲ.
It's because we have such a low understanding of God's standards that we think a few good works that we do are going to make us acceptable to him.
ನಾವು ದೇವರ ಗುಣಮಟ್ಟವನ್ನು ತುಂಬಾ ಕೆಳಮಟ್ಟದಲ್ಲಿ ಅರ್ಥ ಮಾಡಿಕೊಂಡಿರೋದ್ರಿಂದ ದೇವರು ನಮ್ಮ ಒಳ್ಳೆ ಕಾರ್ಯಗಳನ್ನು ಸ್ವೀಕಾರ ಮಾಡಿಕೊಳ್ತಾನೆ ಅಂತ ಅನ್ಕೊಳ್ತೇವೆ.
God's standard of holiness is infinite and none of us can ever reach it. We're all in a hopeless condition.
ದೇವರು ಪವಿತ್ರತೆಯ ಗುಣಮಟ್ಟವು ಅಪರಿಮಿತವಾದದ್ದು. ನಾವ್ಯಾರೋ ಅದಕ್ಕೆ ಹೋಲಿಸ್ಕೊಳಕ್ ಆಗೋದೂ ಇಲ್ಲ. ನಾವೆಲ್ಲರೂ ನಿರೀಕ್ಷೆನ ಕಳ್ಕೊಂಡವರಾಗಿದ್ದೇವೆ.
ಎವ್ರಿ ಒನ್ ಆಫ್ ಅಸ್.
ಪ್ರತಿಯೊಬ್ಬರು.
ಅಂಡ್ ಇಫ್ ಈವನ್ ಆರ್ ಗುಡ್ ವರ್ಕ್ಸ್ ಅಂಡ್ ದ ಬೆಸ್ಟ್ ವರ್ಕ್ಸ್ ವಿ ಕ್ಯಾನ್ ಎವರ್ ಡೂ cannot measure up to God's standard, then what hope is there for us? We are hopelessly lost.
ನಾವು ಮಾಡುವಂತ ಪ್ರತಿಯೊಂದು ಶ್ರೇಷ್ಠ ಕೆಲಸಗಳು ಆತನ ಗುಣಮಟ್ಟಕ್ಕೆ ಹೋಲಿಕೆ ಆಗೋದಿಲ್ಲ. ಹಾಗಾದ್ರೆ ನಮಗೆ ನಿರೀಕ್ಷೆ ಏನಿದೆ? ನಾವೆಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡವರಾಗಿದ್ದೇವೆ.
And that's why God made this way through sending his own son Jesus Christ to die for our sins.
ಅದಕ್ಕಾಗಿ ದೇವರು ಈ ಮಾರ್ಗವನ್ನು ಏರ್ಪಡಿಸಿದ್ದಾನೆ. ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ನಮ್ಮ ಪಾಪಗಳಿಗಾಗಿ ಸಾಯಲು ಅನುಮತಿಸಿದ್ದಾನೆ.
And through Christ's death, every sin of every human being has been totally atoned for. That means paid for.
ಕ್ರಿಸ್ತನ ಮರಣದ ಮುಖಾಂತರ ಪ್ರತಿಯೊಬ್ಬ ಮಾನವನ ಪಾಪವು ತೀರಿಸಲ್ಪಟ್ಟಿದೆ.
Your debt has been paid.
ನಮ್ಮ ಸಾಲವು ತೀರಿಸಲ್ಪಟ್ಟಿದೆ.
But like the illustration I used in the beginning of the father who comes down from the judge's seat and writes out a check and gives it to his son to pay the fine.
ನಾನು ಪ್ರಾರಂಭದಲ್ಲಿ ಉದಾಹರಿಸಿದ ಹಾಗೆ ನ್ಯಾಯಾಧೀಶರಾದಂತ ತಂದೆಯು ಕೆಳಗಿಳಿದು ಬಂದು ತನ್ನ ಮಗನಿಗೆ ಪಾವತಿಸುವಂತೆ ಅನುಕೂಲಕ್ಕಾಗಿ ಆ ಚೆಕ್ ಅನ್ನ ನೀಡುವಂತೆ.
That son is still not free until he takes the check from his father.
ಆ ಮಗನು ತಂದೆಯಿಂದ ಆ ಚೆಕ್ ಅನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ವಿಮುಕ್ತನಾಗೋದಿಲ್ಲ.
It's not enough that the father has written the check.
ತಂದೆ ಚೆಕ್ ಅನ್ನ ಬರೆದುಕೊಟ್ರೆ ಮಾತ್ರ ಸಾಕಾಗೋದಿಲ್ಲ.
The son has to take it. And that is what God is waiting for man to do.
ಆ ಮಗನು ತಂದೆಯಿಂದ ಚೆಕ್ ಅನ್ನ ಸ್ವೀಕಾರ ಮಾಡ್ಕೋಬೇಕು. ದೇವರು ಅದನ್ನೇ ಕಾಯ್ತಿರೋದು, ಪ್ರತಿಯೊಬ್ಬ ಮನುಷ್ಯನು ಈ ರೀತಿಯಾಗಿ ಸ್ವೀಕಾರ ಮಾಡ್ಕೋಬೇಕು ಎಂಬುದಾಗಿ.
God has already paid the price for man's sin when Christ died 2000 years ago on a cross.
2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಶಿಲುಬೆಗೇರಲ್ಪಡುವ ಮುಖಾಂತರ ದೇವರು ನಮ್ಮೆಲ್ಲರ ಪಾಪಗಳಿಗಾಗಿ ಸಾಲವನ್ನ ತೀರಿಸಿದ್ದಾನೆ.
But that forgiveness can never be yours until you accept it.
ನೀವು ಅದನ್ನ ಸ್ವೀಕರಿಸಿಕೊಳ್ಳುವವರೆಗೂ ಆ ಕ್ಷಮಾಪಣೆಯು ನಿಮ್ಮದಾಗುವುದಿಲ್ಲ.
You have to take it. You have to say thank you Lord for dying for me.
ನೀವು ಅದನ್ನ ತೆಗೆದುಕೊಂಡು ದೇವರಿಗೆ ಕೃತಜ್ಞತೆ ಹೇಳಬೇಕು, ನನಗಾಗಿ ಸತ್ಯದಕ್ಕಾಗಿ ಅಂತ.
And you see the foolishness of a man when he does not receive that which is offered freely.
ಇದು ಒಂದು ಮೂರ್ಖತನ ಅಲ್ವಾ? ಉಚಿತವಾಗಿ ನಮಗೆ ಕೊಡಲ್ಪಟ್ಟದ್ದನ್ನು ನಾವು ಸ್ವೀಕರಿಸಿಕೊಳ್ಳದೆ ಇರುವಂತದ್ದು.
What would you think of that son in the courtroom when his father writes out this check for 1 lakh rupees, 100,000 rupees and he doesn't take it?
ನೀವು ಏನು ಯೋಚಿಸ್ತೀರಾ? ಆ ನ್ಯಾಯಾಧೀಶರ ಸ್ಥಾನದಲ್ಲಿದ್ದ ತಂದೆ ಕೆಳಗಿಳಿದು ಬಂದು ತನ್ನ ಮಗನಿಗೆ ಕೊಟ್ಟಾಗ ಆ ಮಗ ಸ್ವೀಕರಿಸಿಕೊಳ್ಳದೆ ಇರುವಂತದ್ದರ ಬಗ್ಗೆ ನೀವೇನು ಯೋಚಿಸ್ತೀರಾ?
That is the foolishness of man everywhere.
ಇದು ಎಲ್ಲಾ ಕಡೆಯೂ ಮನುಷ್ಯನ ಮೂರ್ಖತನವಾಗಿದೆ.
If that son says no, I'll pay the fine myself.
ಆ ಮಗನು ಈ ರೀತಿಯಾಗಿ ಹೇಳಿದ್ರೆ ನಾನು ನನ್ನ ದಂಡನೆಯನ್ನು ನಾನೇ ಕಟ್ಕೊಳ್ಳುತ್ತೇನೆ ಅಂತ.
Well, he's going to spend years in jail and still not be able to pay the fine.
ಒಳ್ಳೆದು, ಆತನು ವರ್ಷಾನುಗಟ್ಟಲೆ ಸೆರೆಮನೆಯಲ್ಲೇ ಕಳಿಬೇಕಾಗತ್ತೆ, ತನ್ನ ದಂಡನೆಯನ್ನು ತೀರಿಸಲಿಕ್ಕಾಗೋದಿಲ್ಲ.
And that's the condition of man.
ಅದು ಮನುಷ್ಯನ ಸ್ಥಿತಿಯಾಗಿದೆ.
Man is unable to pay for his sins.
ಮನುಷ್ಯನು ತನ್ನ ಪಾಪದ ಸಾಲವನ್ನ ತೀರಿಸಲು ಅಸಮರ್ಥನಾಗಿದ್ದಾನೆ.
The only way we can have our sins forgiven is coming in simplicity, acknowledging our need.
ನಾವು ಸರಳ ರೀತಿಯಿಂದ ಬಂದು ನಮ್ಮ ಅಗತ್ಯತೆಯನ್ನು ಅರಿಕೆ ಮಾಡುವಂತದ್ದೇ ಪಾಪಗಳ ಕ್ಷಮಾಪಣೆಗಾಗಿ ಇರುವಂತ ಒಂದೇ ಒಂದು ಮಾರ್ಗವಾಗಿದೆ.
And saying, Lord, I am unable to meet my need of forgiveness.
ಈ ರೀತಿಯಾಗಿ ಹೇಳಬೇಕು, ಕರ್ತನೆ, ನಾನು ನನ್ನ ಪಾಪದ ಅಗತ್ಯತೆಯನ್ನ ಹೊಂದಲು ಅಸಮರ್ಥನಾಗಿದ್ದೇನೆ ಎಂಬುದಾಗಿ.
I want to receive it from you. I am never able to pay for my sins.
ನಾನು ನಿನ್ನಿಂದ ಸ್ವೀಕಾರ ಮಾಡಬೇಕು ಸ್ವಾಮಿ, ನಾನಾಗೆ ತೀರಿಸಲಿಕ್ಕೆ ಅಸಮರ್ಥನು ಅಂತ ಹೇಳಬೇಕು ನೀವು.
Thank you that Jesus died for me and that when he shed his blood on the cross and gave his body as a sacrifice.
ಯೇಸು ನನಗಾಗಿ ಸತ್ತಿದ್ದಕ್ಕಾಗಿ ಕೃತಜ್ಞತೆಗಳು. ಆತನು ಶಿಲುಬೆಯಲ್ಲಿ ರಕ್ತವನ್ನು ನನಗಾಗಿ ಸುರಿಸಿ ತನ್ನ ದೇಹವನ್ನು ಬಲಿಯಾಗಿ ಅರ್ಪಿಸಿದಾಗ
that took care of the punishment of all my sins.
ನನ್ನ ಪಾಪದ ದಂಡನೆಯು ತೀರಲ್ಪಟ್ಟಿದೆ.
The demands of God's justice have been met.
ಇದರಿಂದ ದೇವರ ಬೇಡಿಕೆಯೂ ಸಹ ಈಡೇರಲ್ಪಟ್ಟಿದೆ.
And the proof of this, this is the important thing.
ಅದಕ್ಕೆ ಗುರುತೇನಪ್ಪಾ ಅಂದ್ರೆ ಇದು ತುಂಬಾ ಮುಖ್ಯವಾದ ವಿಚಾರ ತಿಳ್ಕೊಳ್ಳಿಕ್ಕೆ.
How do we know whether this sacrifice of Jesus Christ was accepted or not by a holy God?
ಹೇಗೆ ಗೊತ್ತಾಗಬೇಕು ನಮಗೆ ಪವಿತ್ರನಾದ ದೇವರಿಂದ ಯೇಸು ಕ್ರಿಸ್ತನ ಬಲಿದಾನವು ಸ್ವೀಕೃತವಾಗಿದೆಯೋ ಇಲ್ಲೋ ಎಂಬುದಾಗಿ?
The proof is that after 3 days Jesus Christ was raised from the dead.
ಅದಕ್ಕೆ ಗುರುತೇನಪ್ಪಾ ಅಂದ್ರೆ ಯೇಸು ಸ್ವಾಮಿಯು ಸತ್ತ ಮೂರನೇ ದಿನದಲ್ಲಿ ಪುನರುತ್ಥಾನ ಹೊಂದಿದ್ದಾನೆ.
See, these two things make the message of the Bible and the Christian gospel unique.
ಈ ಎರಡು ಸಂಗತಿಗಳು ಸತ್ಯವೇದದ ಇಡೀ ಸಂದೇಶದ ವಿಶಿಷ್ಟ ಸಂದೇಶಗಳಾಗಿವೆ.
It's different from the ಎನಿ ಅದರ್ ಮೆಸೇಜ್ ಇನ್ ದೀಸ್ ಟೂ ಥಿಂಗ್ಸ್.
ಈ ಎರಡು ಸಂದೇಶಗಳು ಬೇರೆ ಸಂದೇಶಗಳಿಗಿಂತ ವ್ಯತ್ಯಾಸವುಳ್ಳವುಗಳಾಗಿವೆ.
ವಿ ಕ್ಯಾನ್ ಸೇ ದಟ್ ಎವ್ರಿ ರಿಲಿಜನ್ ಇನ್ ದ ವರ್ಲ್ಡ್ ಟೀಚಸ್ ದಟ್ ವಿ ಮಸ್ಟ್ ಬಿ ಗುಡ್, ವಿ ಮಸ್ಟ್ ಬಿ ಕೈಂಡ್, ವಿ ಮಸ್ಟ್ ನಾಟ್ ಹಾರ್ಮ್ ಅದರ್ಸ್. ಇಟ್ಸ್ ಆಲ್ ಟ್ರೂ.
ನಾವು ಈ ರೀತಿಯಾಗಿ ಹೇಳಬಹುದು, ಪ್ರತಿಯೊಂದು ಧಾರ್ಮಿಕತೆಯು ನಾವು ಒಳ್ಳೆಯವರಾಗಿರಬೇಕು, ಕರುಣೆಯುಳ್ಳವರಾಗಿರಬೇಕು, ಮತ್ತೊಬ್ಬರಿಗೆ ನೋವನ್ನ ಮಾಡಬಾರದು ಎಂಬುದಾಗಿ ಹೇಳುತ್ತೆ ಅಂತ. ಇದು ಸತ್ಯನೂ ಸಹ.
ಬಟ್ ದೇರ್ ಇಸ್ ಅ ಫೌಂಡೇಶನ್ ಇನ್ ದ ಕ್ರಿಶ್ಚಿಯನ್ ಗಾಸ್ಪಲ್ ವಿಚ್ ಇಸ್ ಯುನೀಕ್. ಅಂಡ್ ವಾಟ್ ಇಸ್ ದಟ್? ಟೂ ಥಿಂಗ್ಸ್ ಬೇಸಿಕ್ಲಿ.
ಈ ಕ್ರೈಸ್ತ ಸುವಾರ್ತೆಗೆ ಒಂದು ಅಸ್ಥಿವಾರ ಇದೆ, ವಿಶೇಷವಾಗಿ ಎರಡು ಸಂಗತಿಗಳು ಅವು ವಿಶಿಷ್ಟವಾಗಿವೆ. ಹಾಗಾದ್ರೆ ಆ ಎರಡು ಸಂಗತಿಗಳು ಯಾವ್ಯಾವು?
ದ ಕ್ರಿಶ್ಚಿಯನ್ ಗಾಸ್ಪಲ್ ಡಸ್ ನಾಟ್ ಸ್ಟಾರ್ಟ್ ವಿತ್ ಬಿ ಗುಡ್, ಬಿ ಕೈಂಡ್, ಡೋಂಟ್ ಟೆಲ್ ಲೈಸ್.
ಕ್ರೈಸ್ತ ಸುವಾರ್ತೆಯು ಒಳ್ಳೆಯವನಾಗಿರು, ಸುಳ್ಳು ಹೇಳಬೇಡ, ಕರುಣೆಯುಳ್ಳವನಾಗಿರು ಅನ್ನೋದ್ರಿಂದ ಪ್ರಾರಂಭ ಆಗೋದಿಲ್ಲ.
ದಟ್ ಕಮ್ಸ್ ಮಚ್ ಲೇಟರ್.
ಅದು ನಂತರದಲ್ಲಿ ಬರುತ್ತೆ.
ಇಟ್ ಸ್ಟಾರ್ಟ್ಸ್ ವಿತ್ ಯು ಕ್ಯಾನಾಟ್ ಬಿ ಗುಡ್, ಯು ಕ್ಯಾನಾಟ್ ಬಿ ಅಪ್ರೈಟ್.
ಅದು ಯಾವುದರಿಂದ ಪ್ರಾರಂಭ ಆಗುತ್ತೆ ಅಂದ್ರೆ, ನೀವು ಒಳ್ಳೆಯವರಾಗಿರೋದಕ್ಕೆ ಆಗೋದಿಲ್ಲ, ಪ್ರಾಮಾಣಿಕರಾಗಿರೋದಕ್ಕೆ ಆಗೋದಿಲ್ಲ.
ಎವ್ರಿಥಿಂಗ್ ಯು ಡೂ ಇಸ್ ಅನ್ಅಕ್ಸೆಪ್ಟಬಲ್ ಟು ಗಾಡ್.
ನೀವು ಮಾಡುವಂತ ಪ್ರತಿಯೊಂದು ದೇವರಿಗೆ ಸ್ವೀಕೃತವಾಗೋದಿಲ್ಲ.
ಫಸ್ಟ್ ಆಫ್ ಆಲ್ ಯು ನೀಡ್ ದ ಗಿಲ್ಟ್ ಆಫ್ ಯುವರ್ ಪಾಸ್ಟ್ ಲೈಫ್ ಟು ಬಿ ರಿಮೂವ್ಡ್.
ಮೊದಲನೇದಾಗಿ ನಿಮ್ಮ ಹಿಂದಿನ ಅಪರಾಧವು ದೇವರಿಂದ ತೆಗೆಯಲ್ಪಡಬೇಕು.
ಯು ಗಾಟ್ ಟು ಕ್ಲಿಯರ್ ಯುವರ್ ಓಲ್ಡ್ ಅಕೌಂಟ್ ಫಸ್ಟ್ ಬಿಫೋರ್ ವಿ ಸ್ಟಾರ್ಟ್ ಆನ್ ಅವರ್ ನ್ಯೂ ಅಕೌಂಟ್. ದಿ ಓಲ್ಡ್ ಡೆಟ್ ಹ್ಯಾಸ್ ಟು ಬಿ ಕ್ಲಿಯರ್ಡ್.
ನಾವು ಹೊಸ ಖಾತೆಯನ್ನ ಆರಂಭಿಸುವ ಮೊದಲು ಹಳೆ ಖಾತೆಯು ತೀರಲ್ಪಡಬೇಕು, ಅಂದ್ರೆ ಹಳೆ ಸಾಲವು ತೀರಲ್ಪಡಬೇಕು.
ಹೌ ಇಸ್ ದಟ್ ಕ್ಲಿಯರ್ಡ್? Christ died for the sins of the world.
ಹೇಗತ್ತು ತೀರಲ್ಪಡಬೇಕು ಅಂದ್ರೆ, ಕ್ರಿಸ್ತನು ಈ ಲೋಕಕ್ಕಾಗಿ ಸತ್ತಿದ್ದಾನೆ.
That's the way that old record is cleared.
ಅದರ ಮುಖಾಂತರ ಮಾತ್ರ ನಮ್ಮ ಹಳೆ ಸಾಲ ತೀರಲ್ಪಡುತ್ತೆ.
The debt is taken out of the way. And secondly, the proof is that Christ rose again from the dead.
ಮೊದಲನೇದಾಗಿ ಸಾಲವು ತೀರಿಸಲ್ಪಟ್ಟಿದೆ, ಅದರ ಮುಖಾಂತರ ಎರಡನೇದಾಗಿ ಕ್ರಿಸ್ತನು ಎಬ್ಬಿಸಲ್ಪಟ್ಟಿದ್ದಾನೆ.
There is only one person in the history of the human race who came out from the grave and conquered man's greatest enemy, death.
ಮಾನವನ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯು ಸಮಾಧಿಯಿಂದ ಎದ್ದು ಬಂದಾತನಾಗಿದ್ದಾನೆ. ಆತನು ಮನುಷ್ಯನ ಅತಿದೊಡ್ಡ ಶತ್ರುವಾದ ಸಾವನ್ನ ಗೆದ್ದಿದ್ದಾನೆ.
That's one thing man has never been able to conquer. Man has conquered space, man has conquered many sicknesses, but he's never been able to conquer death, and he will never be able to conquer death.
ಮನುಷ್ಯನು ಅನಾರೋಗ್ಯವನ್ನ ಅಥವಾ ಮತ್ತೊಂದನ್ನ ಗೆಲ್ಲಬಹುದು, ಆದರೆ ಸಾವನ್ನ ಗೆಲ್ಲುವುದು ಅಸಾಧ್ಯವಾಗಿದೆ. ಆದರೆ ಯೇಸು ಕ್ರಿಸ್ತನು ಸಾವನ್ನ ಗೆದ್ದಿದ್ದಾನೆ.
ಜೀಸಸ್ ಕ್ರೈಸ್ಟ್ ಕಾನ್ಕರ್ಡ್ ಡೆತ್, ಅಂಡ್ ದಟ್ ವಾಸ್ ದ ಪ್ರೂಫ್, ದ ಫೈನಲ್ ಪ್ರೂಫ್ ಟು ದಿ ಎಂಟೈರ್ ಹ್ಯೂಮನ್ ರೇಸ್ ದಟ್ ಹಿಸ್ ಸ್ಯಾಕ್ರಿಫೈಸ್ ವಾಸ್ ಅಕ್ಸೆಪ್ಟೆಡ್.
ಯೇಸು ಕ್ರಿಸ್ತನು ಸಾವನ್ನ ಗೆದ್ದಿದ್ದಾನೆ, ಇದು ದೇವರಿಗೆ ಸ್ವೀಕೃತವಾಗಿದೆ.
ಅಂಡ್ ನೌ ಆಲ್ ವಿ ಗಾಟ್ ಟು ಡೂ ಇಸ್ ಬಿಲೀವ್ ಅಂಡ್ ರಿಸೀವ್.
ನಾವೀಗ ಏನ್ ಮಾಡಬೇಕು ಅಂದ್ರೆ ಅದನ್ನ ನಂಬಿ ಸ್ವೀಕಾರ ಮಾಡಬೇಕು ಅಷ್ಟೇ.
ದ ಬೈಬಲ್ ಸೇಸ್ ಇಫ್ ಯು ಬಿಲೀವ್ ಇನ್ ಯೋರ್ ಹಾರ್ಟ್ ದಟ್ ಗಾಡ್ ರೇಸ್ಡ್ ಅಪ್ ಜೀಸಸ್ ಫ್ರಮ್ ದ ಡೆಡ್ ಅಂಡ್ ಯು ಕನ್ಫೆಸ್ ವಿತ್ ಯೋರ್ ಮೌತ್ ದಟ್ ಜೀಸಸ್ ಕ್ರೈಸ್ಟ್ ಇಸ್ ಲಾರ್ಡ್, ಯು ವಿಲ್ ಬಿ ಸೇವ್ಡ್.
ಸತ್ಯವೇದವು ಹೇಳುತ್ತದೆ, ನಿಮ್ಮ ಹೃದಯದಲ್ಲಿ ದೇವರು ಯೇಸು ಕ್ರಿಸ್ತನನ್ನ ಮರಣದಿಂದ ಎಬ್ಬಿಸುತ್ತಾನೆ ಎಂದು ನಂಬುವುದಾದರೆ ಮತ್ತು ಬಾಯಲ್ಲಿ ಯೇಸು ಕ್ರಿಸ್ತನೇ ನನ್ನ ಕರ್ತನು ಎಂದು ಅರಿಕೆ ಮಾಡುವುದಾದರೆ ನೀವು ರಕ್ಷಣೆ ಹೊಂದುತ್ತೀರಿ ಎಂಬುದಾಗಿ.
ಯುವರ್ ಸಿನ್ಸ್ ವಿಲ್ ಬಿ ಫರ್ಗಿವನ್. ಇಟ್ಸ್ ಲೈಕ್ ರಿಸೀವಿಂಗ್ ದಟ್ ಚೆಕ್ ವಿಚ್ ದ ಫಾದರ್ ಗಿವ್ಸ್ ಅಂಡ್ ಸೇಯಿಂಗ್ ಥ್ಯಾಂಕ್ ಯು ಡ್ಯಾಡ್ ಫಾರ್ ಪೇಯಿಂಗ್ ಮೈ ಫೈನ್.
ನಿಮ್ಮ ಪಾಪವು ಕ್ಷಮಿಸಲ್ಪಟ್ಟಿದೆ ಅಂದ್ರೆ ನೀವು ಸ್ವೀಕಾರ ಮಾಡ್ಕೋಬೇಕು, ದೇವರಿಗೆ ಕೃತಜ್ಞತೆ ಹೇಳಬೇಕು ನಮ್ಮ ಪಾಪಕ್ಕಾಗಿ ಸತ್ತಿದ್ದಕ್ಕಾಗಿ ಅಂತ.
ಐ ಕ್ಯಾನ್ ಗೋ ಔಟ್ ಆಫ್ ದಿಸ್ ಕೋರ್ಟ್ ರೂಮ್ ಅಬ್ಸಲ್ಯೂಟ್ಲಿ ಫ್ರೀ.
ಆಗ ನಾನು ನ್ಯಾಯಾಲಯದ ಸಭಾಂಗಣದಿಂದ ಸಂಪೂರ್ಣವಾಗಿ ವಿಮುಕ್ತನಾಗಿ ಹೋಗಬಹುದು.
ದ ಬೈಬಲ್ ಸೇಸ್ ದಟ್ ಜೀಸಸ್ ಕ್ರೈಸ್ಟ್ ಇಸ್ ಗೋನ್ ಟು ಒನ್ ಡೇ ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್.
ಸತ್ಯವೇದ ಹೇಳುತ್ತೆ ಯೇಸು ಕ್ರಿಸ್ತನು ಮತ್ತೊಮ್ಮೆ ಈ ಲೋಕಕ್ಕೆ ಹಿಂತಿರುಗಿ ಬರಲಿದ್ದಾನೆ.
ಟು ಜಡ್ಜ್ every human being that ever lived here.
ಈ ಲೋಕದಲ್ಲಿ ಜೀವಿಸಿದಂತಹ ಪ್ರತಿಯೊಬ್ಬ ಮನುಷ್ಯನನ್ನು ತೀರ್ಪು ಮಾಡಲಿಕ್ಕಿದ್ದಾನೆ.
And before that time comes,
ಆ ಸಮಯ ಬರುವುದಕ್ಕಿಂತ ಮೊದಲು,
we have to make sure that our life is right with God, that our sins are forgiven.
ನಾವು ನಿಶ್ಚಯ ಮಾಡ್ಕೋಬೇಕಾಗಿದ್ದೇನೆಂದ್ರೆ ನಮ್ಮ ಜೀವಿತ ದೇವರೊಟ್ಟಿಗೆ ಸರಿ ಇದೆಯಾ ಅಂತ, ಹಾಗೂ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆಯಾ ಅಂತ.
And this is the invitation that comes to you today.
ಈ ಒಂದು ಆಹ್ವಾನ ಇವತ್ತು ನಿಮ್ಮ ಬಳಿಗೆ ಬಂದಿದೆ.
What do you have to do?
ಹಾಗಾದ್ರೆ ನೀವೇನು ಮಾಡಬೇಕು?
Acknowledge that you are a sinner.
ನೀವು ಪಾಪಿ ಎಂದು ಅರಿಕೆ ಮಾಡಬೇಕು.
Believe that Christ died for your sins and rose again.
ಕ್ರಿಸ್ತನು ನಿಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ ಮತ್ತು ಪುನರುತ್ಥಾನ ಹೊಂದಿದ್ದಾನೆ ಎಂಬುದಾಗಿ ನಂಬಬೇಕು.
Receive him into your life. Ask him to forgive you.
ನಿಮ್ಮ ಜೀವಿತದಲ್ಲಿ ಆತನನ್ನು ಸ್ವೀಕರಿಸಿ ಆತನಿಂದ ಕ್ಷಮಾಪಣೆಯನ್ನ ಕೇಳಿಕೊಳ್ಳಿ.
ಕನ್ಫೆಸ್ ಹಿಮ್ as your lords. That means say with your mouth, Jesus Christ is now my Lord. It's that simple.
ಆತನನ್ನು ನಿಮ್ಮ ಕರ್ತನೆಂದು ಅರಿಕೆ ಮಾಡ್ರಿ, ಅಂದ್ರೆ ನಿಮ್ಮ ಬಾಯಿಂದ ಆತನೇ ನನ್ನ ಕರ್ತನು ಎಂಬುದಾಗಿ ಅರಿಕೆ ಮಾಡಿ. ಇದು ತುಂಬಾ ಸರಳ.
May God help you to take that decision today.
ದೇವರು ನಿಮಗೆ ಸಹಾಯ ಮಾಡಲಿ ಇವತ್ತು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ. ಆಮೆನ್.